ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ.
ಸುರಾಜನಿಗೆ ಎಂದೆಂದು ಸ್ತೋತ್ರವು, ನನ್ ಸೃಷ್ಟಿ ಕರ್ತನಿಗೆ ಎಂದೆಂದು ಸ್ತೋತ್ರವು.
ರೋಗವ ನೀಗಿಸಿದೆ,
ಆತ್ಮವನ್ನು ನಾಶದಿಂದ ಕಾದು ರಕ್ಷಿಸಿದೆ. ನೀ ನನ್ನ ಆತ್ಮವನ್ನು ನಾಶದಿಂದ ಕಾದು ರಕ್ಷಿಸಿದೆ. ನನ್ನೇ ಸುರಾಜನಿಗೆ ಎಂದೆಂದು ಸ್ತೋತ್ರವು, ನನ್ನ ಸೃಷ್ಟಿ ಕರ್ತನಿಗೆ ಎಂದೆಂದು ಸ್ತೋತ್ರವು. ನಿನಗಾಗಿ ನಾನೆಂದು ಜೀವಿಸುವೆ, ನಿನ್ನಯ ಮಹಿಮೆಗಾಗಿ. ನಿನಗಾಗಿ ನಾನೆಂದು ಜೀವಿಸುವೆ, ನಿನ್ನಯ ಮಹಿಮೆಗಾಗಿ. ನಿನ್ ಪ್ರೀತಿ ಸುವಾರ್ತೆ ಸಾರುವೆ, ಎಂದೆಂದು ಹಾಡುವೆ. ಸುರಾಜನಿಗೆ ಎಂದೆಂದು ಸ್ತೋತ್ರವು, ನನ್ನ ಸೃಷ್ಟಿ ಕರ್ತನಿಗೆ ಎಂದೆಂದು ಸ್ತೋತ್ರವು.
ಪಾಠ 79. ಏಸು ಯೆರೂಸಲೇಮನ್ನು ಪ್ರವೇಶಿಸಿತು. ನಮ್ಮ ಹಿಂದಿನ ಪಾಠದಲ್ಲಿ 4 ದಿವಸಗಳಿಂದ ಸಮಾಧಿಯಲ್ಲಿದ್ದ ಒಂದು ಶವವನ್ನು ಕರ್ತನಾದ ಏಸು ಹೇಗೆ ಎಬ್ಬಿಸಿದನೆಂಬುದನ್ನು ನಾವು ನೋಡಿದೆವು. ಮರಣದ ಬಲವು ಏಸುವಿಗೆ ಒಂದು ಸಮಸ್ಯೆಯಾಗಿರಲಿಲ್ಲ, ಯಾಕೆಂದರೆ ಆತನು ತಾನೇ ಪುನರುತ್ಥಾನವೂ ಮತ್ತು ಜೀವವೂ ಆಗಿದ್ದಾನೆ. ಏಸು ತಾನು ಕೊಲ್ಲಲ್ಪಡಬೇಕಾಗಿದ್ದ ಯೆರೂಸಲೇಮಿಗೆ ಹೇಗೆ ಪ್ರವೇಶಿಸಿದನೆಂಬುದನ್ನು ನೋಡುವುದಕ್ಕೆ ಸುವಾರ್ತೆಯಲ್ಲಿರುವುದನ್ನು ಈ ದಿನ ಮುಂದುವರಿಸುವ ಏರ್ಪಾಟನ್ನು ನಾವು ಮಾಡಿಕೊಂಡಿದ್ದೇವೆ. ತನಗೆ ಸಂಭವಿಸುವುದಕ್ಕಿರುವ ಪ್ರತಿಯೊಂದು ಏಸುವಿಗೆ ತಿಳಿದಿತ್ತು. ಏಸುವನ್ನು ಹಿಂಸಿಸಿ ಶಿಲುಬೆಗೆ ಮೊಳೆಗಳಿಂದ ಜಡಿಯುವುದಕ್ಕಿದ್ದ ರೋಮ್ ಸಾಮ್ರಾಜ್ಯದವರ ಕಡೆಗೆ ತನ್ನನ್ನು ಯಹೂದ ಧರ್ಮದ ನಾಯಕರುಗಳು ತಿರುಗಿಸಿಬಿಡುತ್ತಾರೆ ಎಂಬುದು ಏಸುವಿಗೆ ತಿಳಿದಿತ್ತು. ಆದಾಗ್ಯೂ ಆ ತಿಳುವಳಿಕೆಯು ಆತನು ಯೆರೂಸಲೇಮಿಗೆ ಹೋಗುವುದನ್ನು ತಡೆಯುವುದಕ್ಕಾಗಲಿಲ್ಲ. ಇದರ ಕುರಿತಂತೆ ಸುವಾರ್ತೆ ಹೇಳುವುದೇನೆಂದರೆ, ಏಸು ತಾನು ಪರಲೋಕವನ್ನೇರುವ ದಿವಸಗಳು ತುಂಬುತ್ತಾ ಬರುವಾಗ ಯೆರೂಸಲೇಮಿಗೆ ಹೋಗುವುದಕ್ಕೆ ಮನಸ್ಸನ್ನು ದೃಢ ಮಾಡಿಕೊಂಡನು. ಆತನು ಯೆರೂಸಲೇಮಿನ ಕಡೆಗೆ ನಡೆದು ಹೋಗುತ್ತಿರುವಾಗ ಏಸು ತನ್ನ ಶಿಷ್ಯರಿಗೆ, ನಾನು ಹೊಂದತಕ್ಕ ದೀಕ್ಷಾಸ್ನಾನವೊಂದುಂಟು, ಅದು ನೆರವೇರುವ ತನಕ ನಾನು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೇನೆ. ಲೂಕ 12:50. ಏಸು ದೃಢ ನಿಶ್ಚಯದೊಡನೆ ಯೆರೂಸಲೇಮಿನ ಕಡೆಗೆ ಯಾಕೆ ಹೊರಟನು? ತನ್ನನ್ನು ಕೊಲ್ಲುವುದಕ್ಕೆ ಮನಸ್ಸು ಮಾಡಿರುವವರಿಗೆ ಸ್ವತಃ ಒಪ್ಪಿಸಿಕೊಳ್ಳುವುದಕ್ಕೆ ಆತನು ಇದನ್ನು ಮಾಡಿದನು. ಇದು ಆಶ್ಚರ್ಯಕರವಾದದ್ದು. ಒಂದು ನಿರ್ದಿಷ್ಟವಾದ ಪಟ್ಟಣದಲ್ಲಿ ಜನರು ನಿಮ್ಮನ್ನು ಹಿಂಸಿಸಿ ಕೊಲ್ಲುವುದಕ್ಕಿದ್ದಾರೆ ಎಂಬುದು ನಿಮಗೆ ಗೊತ್ತಿದ್ದರೆ ನೀವು ದೃಢ ಸಂಕಲ್ಪದೊಂದಿಗೆ ಆ ಪಟ್ಟಣದ ಕಡೆಗೆ ಹೋಗುತ್ತೀರಾ? ನಿಶ್ಚಯವಾಗಿ ಏಸು ಮಾಡಿದ್ದು ಅದನ್ನೇ. ಲೋಕದ ಪಾಪಗಳಿಗಾಗಿ ಒಂದು ಯಜ್ಞದ ಹಾಗೆ ಸಾಯುವುದಕ್ಕಾಗಿಯೇ ತಾನು ಹುಟ್ಟಿರುವುದಕ್ಕೆ ಕಾರಣವೆಂದು ಏಸುವಿಗೆ ತಿಳಿದಿತ್ತು. ಏಸು ತನ್ನ ಸ್ವಂತ ಸಂತೋಷವನ್ನು ಹುಡುಕುವುದಕ್ಕೆ ಲೋಕಕ್ಕೆ ಬಂದವನಲ್ಲ. ಆದರೆ ತನ್ನ ಕುರಿತಾಗಿ ಬಹಳ ಹಿಂದೆಯೇ ಪ್ರವಾದಿಗಳು ಬರೆದಿರುವುದನ್ನು ನೆರವೇರಿಸುವುದಕ್ಕೆ ಆತನು ಬಂದದು. ಅಂದರೆ ಮೆಸ್ಸಿಯನ್ನು ಸಂಕಟವನ್ನು ಅನುಭವಿಸಿ ಅಬ್ರಹಾಮನು ತನ್ನ ಮಗನಿಗೆ ಬದಲಾಗಿ ಯೆರೂಸಲೇಮಿನ ಹೊರಗಿರುವ ಯಾವ ಬೆಟ್ಟದ ಮೇಲೆ ಟಗರನ್ನು ಸಮರ್ಪಿಸಿದನೋ ಅದೇ ಬೆಟ್ಟದ ಮೇಲೆ ಆತನು ತನ್ನ ರಕ್ತವನ್ನು ಸುರಿಸಿದನು. ಯಜ್ಞದ ಟಗರಿನ ಚಿಹ್ನೆಯು ಏಸುವಿನಲ್ಲಿ ನೆರವೇರುವುದು ಅಗತ್ಯವಾದದ್ದಾಗಿತ್ತು. ಅದಕ್ಕೋಸ್ಕರವೇ ತಮ್ಮ ಬೇಟೆಗಾಗಿ ಕಾಯುತ್ತಿದ್ದ ಹಸಿದ ಸಿಂಹಗಳ ಗವಿಯಂತೆ ತನಗಿದ್ದ ಯೆರೂಸಲೇಮಿಗೆ ಏಸು ಹೋದನು. ಈಗ ಸುವಾರ್ತೆಯಲ್ಲಿನ ನಮ್ಮ ಅಧ್ಯಯನವನ್ನು ಮುಂದುವರಿಸೋಣ. ಅಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ, ಅವರು ಯೆರೂಸಲೇಮಿನ ದಾರಿಯನ್ನು ಹಿಡಿದು ಹೋಗುತ್ತಿರುವಾಗ ಏಸು ಅವರ ಮುಂದೆ ಮುಂದೆ ಹೋಗುತ್ತಿದ್ದನು. ಅವರು ನೋಡಿ ಬೆರಗಾದರು, ಆತನ ಹಿಂದೆ ಬರುವವರು ಭಯಪಡುವರಾದರು. ಆಗ ಆತನು ತನ್ನ 12 ಮಂದಿ ಶಿಷ್ಯರನ್ನು ತಿರುಗಿ ಕರೆದುಕೊಂಡು ಮುಂದೆ ತನಗಾಗುವುದನ್ನು ಹೇಳುವುದಕ್ಕೆ ತೊಡಗಿದನು. ನೋಡಿರಿ, ನಾವು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ ಮತ್ತು ಮನುಷ್ಯಕುಮಾರನ ವಿಷಯದಲ್ಲಿ ಪ್ರವಾದಿಗಳು ಬರೆದದ್ದನ್ನೆಲ್ಲ ಅವನಲ್ಲಿ ನೆರವೇರುವುದು. ನೋಡಿರಿ, ನಾವು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ ಮತ್ತು ಮನುಷ್ಯಕುಮಾರನನ್ನು ಮಹಾಯಾಜಕರ ಮತ್ತು ಶಾಸ್ತ್ರಿಗಳ ಕೈಗೆ ಹಿಡಿದುಕೊಡುವರು. ಅವರು ಅವನಿಗೆ ಮರಣದಂಡನೆಯನ್ನು ವಿಧಿಸಿ ಅವನನ್ನು ಅನ್ಯರ ಕೈಗೆ ಒಪ್ಪಿಸುವರು. ಇವರು ಅವನನ್ನು ಅಪಹಾಸ್ಯ ಮಾಡುವರು, ಅವನ ಮೇಲೆ ಉಗುಳುವರು, ಅವನನ್ನು ಕೊರಡೆಗಳಿಂದ ಹೊಡೆಯುವರು, ಕೊಂದು ಹಾಕುವರು, ಅವನು 3 ದಿನದ ಮೇಲೆ ಜೀವಿತನಾಗಿ ಎದ್ದು ಬರುವನು ಎಂದು ಹೇಳಿದನು. ಮಾರ್ಕ 10:23 ವಚನ ಮತ್ತು 24 ವಚನ. ಅವರು ಈ ಸಂಗತಿಗಳನ್ನು ಒಂದನ್ನಾದರೂ ಗ್ರಹಿಸಲಿಲ್ಲ. ಈ ಮಾತುಗಳು ಅವರಿಗೆ ಮರೆಯಾಗಿದ್ದವು, ಅವುಗಳ ಅರ್ಥ ಅವರಿಗೆ ಗೊತ್ತಾಗಲಿಲ್ಲ. ಆತನು ಎರಿಕೋವಿನ ಸಮೀಪಕ್ಕೆ ಬಂದಾಗ ದಾರಿಯ ಮಗ್ಗುಲಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದ ಒಬ್ಬ ಕುರುಡನ್ನು ಗುಂಪಾಗಿ ಹೋಗುತ್ತಿದ್ದ ಜನರ ಶಬ್ದವನ್ನು ಕೇಳಿ ಇದೇನು ಎಂದು ವಿಚಾರಿಸಿದನು. ಅವರು ಅವನಿಗೆ ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾನೆಂದು ತಿಳಿಸಿದಾಗ ಅವನು ಯೇಸುವೆ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಕೂಗಿ ಕೇಳಿಕೊಂಡನು. ಮುಂದೆ ಹೋಗುತ್ತಿದ್ದವರು ಸುಮ್ಮನಿರು ಎಂದು ಗದರಿಸಲು ಅವನು ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ತನ್ನ ಬಳಿಗೆ ಕರೆತರುವುದಕ್ಕೆ ಅಪ್ಪಣೆ ಕೊಟ್ಟನು. ಅವನು ಹತ್ತಿರಕ್ಕೆ ಬಂದನು. ಆತನು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಅವನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಸ್ವಾಮಿ ಅಂದನು. ಯೇಸು ಅವನಿಗೆ, ನಿನಗೆ ಕಣ್ಣು ಬರಲಿ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ತಕ್ಷಣವೇ ಅವನಿಗೆ ಕಣ್ಣು ಬಂದವು. ಅವನು ದೇವರನ್ನು ಕೊಂಡಾಡುತ್ತಾ ಆತನ ಹಿಂದೆ ಹೋದನು. ಜನರೆಲ್ಲರೂ ನಡೆದ ಸಂಗತಿಯನ್ನು ನೋಡಿ ದೇವರನ್ನು ಸ್ತುತಿಸಿದರು. ಲೂಕಾ 18:34 ವಚನದಿಂದ 43 ವಚನದವರೆಗೆ. ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆಯ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೆತ್ಫೇಗೆಗೆ ಬಂದಾಗ ಯೇಸು ಇಬ್ಬರು ಶಿಷ್ಯರನ್ನು ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ, ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು, ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ, ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಂಡಿಕೊಂಡು ಬನ್ನಿರಿ. ಯಾವನಾದರೂ ನಿಮಗೆ ಏನಾದರೂ ಹೇಳಿದರೆ ಇವು ಸ್ವಾಮಿಯವರಿಗೆ ಬೇಕಾಗಿದೆ ಅನ್ನಿರಿ, ಕೂಡಲೇ ಅವುಗಳನ್ನು ಬಿಟ್ಟು ಕೊಡುವನು ಎಂದು ಹೇಳಿ ಕಳುಹಿಸಿದನು. ಒಬ್ಬ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದು ಆಯಿತು. ಆ ಮಾತು ಏನೆಂದರೆ, ಚಿಯೋನ್ ನಗರಿಗೆ ನೋಡು, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ, ಆತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ ಎಂದು ಹೇಳಿರಿ ಎಂಬುದು. ಆಗ ಶಿಷ್ಯರು ಹೋಗಿ ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆಯೇ ಕತ್ತೆಯನ್ನು, ಮರಿಯನ್ನು ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು ಆತನು ಹತ್ತಿ ಕೂತುಕೊಂಡನು. ಆಗ ಜನರ ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ಮರಗಳಿಂದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು ದಾವೀದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿದರು. ಜನರ ಗುಂಪಿನಲ್ಲಿದ್ದ ಪರಿಸಾಯರಲ್ಲಿ ಕೆಲವರು ಆತನಿಗೆ, ಬೋಧಕನೇ, ನಿನ್ನ ಶಿಷ್ಯರನ್ನು ಗದರಿಸು ಎಂದು ಹೇಳಿದ್ದಕ್ಕೆ ಆತನು, ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವು ಎಂದು ನಿಮಗೆ ಹೇಳುತ್ತೇನೆ ಅಂದನು. ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ, ಅತ್ತು ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು, ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ, ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳಿಕೊಳ್ಳಲಿಲ್ಲವಾದ್ದರಿಂದ. ಲೂಕಾ 19:39 ವಚನದಿಂದ 44 ವಚನದವರೆಗೆ. ಆತನು ಯೆರೂಸಲೇಮನ್ನು ಸೇರಲು ಪಟ್ಟಣವೆಲ್ಲ ಗದ್ದಲವಾಗಿ ಈತನು ಯಾರು ಅಂದರು. ಅದಕ್ಕೆ ಆ ಜನರ ಗುಂಪಿನವರು, ಈತನು ಆ ಪ್ರವಾದಿ, ಗಲೀಲಾಯದ ನಜರೇತಿನ ಯೇಸು ಅಂದರು. ಬಳಿಕ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವ ಕೊಳ್ಳುವ ಎಲ್ಲರನ್ನು ಹೊರಡಿಸಿಬಿಟ್ಟು ಚೀನಿವಾರರ ಮೇಜುಗಳನ್ನು, ಪಾರಿವಾಳ ಮಾಡುವವರ ಕಾಲ್ಮಣೆಗಳನ್ನು ಕೆಡವಿ ಅವರಿಗೆ, ನನ್ನ ಆಲಯವು ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದದೆ, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡಿದ್ದೀರಿ ಎಂದು ಹೇಳಿದನು. ಆಗ ಕುರುಡರು, ಕುಂಟರು ದೇವಾಲಯದಲ್ಲಿ ಆತನ ಬಳಿಗೆ ಬರಲು ಅವರನ್ನು ಸ್ವಸ್ಥ ಮಾಡಿದನು. ಆದರೆ ಮಹಾಯಾಜಕರು, ಶಾಸ್ತ್ರಿಗಳು ಆತನು ಮಾಡಿದ ಆಶ್ಚರ್ಯಕರವಾದ ಕಾರ್ಯಗಳನ್ನು, ದಾವೀದನ ಕುಮಾರನಿಗೆ ಜಯ ಜಯವೆಂದು ದೇವಾಲಯದಲ್ಲಿ ಕೂಗುತ್ತಿರುವ ಹುಡುಗರನ್ನು ನೋಡಿ ಸಿಟ್ಟುಗೊಂಡು ಅವರಿಗೆ ಕೋಪ, ಯಾಕೆಂದರೆ ಹೊಸನ್ನ ಅಂದರೆ ದೇವರು ನಮ್ಮನ್ನು ರಕ್ಷಿಸುತ್ತಾನೆ ಎಂದು ಅರ್ಥ, ಮತ್ತು ಇದು ದೇವರನ್ನು ಮಾತ್ರ ಸ್ತುತಿಸುವುದಕ್ಕೆ ಉಪಯೋಗಿಸುವ ಶಬ್ದ. ಇವರು ಹೇಳುವುದನ್ನು ಕೇಳುತ್ತೀಯಾ ಎಂದು ಹೇಳಲು ಯೇಸು, ಹೌದು ಕೇಳುತ್ತೇನೆ, ಸಣ್ಣ ಮಕ್ಕಳ ಬಾಯಿಂದಲೂ ಸ್ತೋತ್ರವನ್ನು ಸಿದ್ಧಿಗೆ ತಂದಿ ಎಂಬುದನ್ನು ನೀವು ಎಂದಾದರೂ ಓದಲಿಲ್ಲವೋ ಅಂದನು. ಅದನ್ನು ಮಹಾಯಾಜಕರು ಶಾಸ್ತ್ರಿಗಳು ಕೇಳಿ ಅವನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಸಂದರ್ಭ ನೋಡುತ್ತಿದ್ದರು. ಯಾಕೆಂದರೆ ಜನರೆಲ್ಲ ಆತನ ಉಪದೇಶವನ್ನು ಕೇಳಿ ಅತ್ಯಾಶ್ಚರ್ಯಪಟ್ಟದ್ದರಿಂದ ಅವರು ಅವನಿಗೆ ಹೆದರುತ್ತಿದ್ದರು. ಆಗ ಯೇಸು ಅವರಿಗೆ ಉತ್ತರ ಕೊಟ್ಟು ಹೇಳಿದ್ದೇನೆಂದರೆ, ಮನುಷ್ಯಕುಮಾರನು ತನ್ನ ಮಹಿಮೆಯ ಪದವಿಯನ್ನು ಹೊಂದುವ ಸಮಯ ಬಂದದೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. ಯೋಹಾನ 12:23-24. ಈಗ ನನ್ನ ಪ್ರಾಣವು ತತ್ತರಿಸುತ್ತದೆ ಮತ್ತು ನಾನೇನು ಹೇಳಲಿ, ತಂದೆಯೇ ಈ ಕಾಲದೊಳಗಿಂದ ನನ್ನನ್ನು ತಪ್ಪಿಸು, ಆದರೆ ಇದಕ್ಕಾಗಿಯೇ ಈ ಕಾಲ ಸೇರಿದೆನು. ತಂದೆಯೇ ನಿನ್ನ ಹೆಸರನ್ನು ಮಹಿಮೆಪಡಿಸಿಕೋ ಅಂದನು. ಅದಕ್ಕೆ ಮಹಿಮೆಪಡಿಸಿದ್ದೇನೆ, ತಿರುಗಿ ಮಹಿಮೆಪಡಿಸುವೆನು ಎಂದು ಆಕಾಶವಾಣಿಯಾಯಿತು. ಅಲ್ಲಿ ನಿಂತುಕೊಂಡಿದ್ದ ಜನರು ಅದನ್ನು ಕೇಳಿ ಗುಡುಗಿತು ಅಂದರು. ಇನ್ನೂ ಕೆಲವರು ದೇವದೂತನು ಈತನ ಸಂಗಡ ಮಾತಾಡಿದನು ಅಂದರು. ಆದರೆ ಯೇಸು ಅವರಿಗೆ, ಈ ಆಕಾಶವಾಣಿ ನನಗಾಗಿ ಆಗಲಿಲ್ಲ, ನಿಮಗಾಗಿ ಆಯಿತು. ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ, ಈಗ ಇಹ ಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು, ಆದರೆ ನಾನು ಭೂಮಿಯಲ್ಲಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲರನ್ನೂ ನನ್ನ ಬಳಿಗೆ ಎಳಕೊಳ್ಳುವೆನು ಎಂದು ಹೇಳಿದನು. ಈ ಮಾತಿನಿಂದ ನಾನು ಇಂತಹ ಸಾವು ಸಾಯತಕ್ಕವನೆಂದು ಸೂಚಿಸಿದೆನು. ಸಂಕ್ಷಿಪ್ತವಾಗಿ ಇಲ್ಲಿಗೆ ನಿಲ್ಲಿಸೋಣ. ಏಸು ಹೇಗೆ ಕತ್ತೆ ಮರಿಯ ಮೇಲೆ ಕೂತುಕೊಂಡು ಯೆರೂಸಲೇಮನ್ನು ಪ್ರವೇಶಿಸಿದನು, ಮತ್ತು ಯಹೂದ್ಯರ ಗುಂಪು ಆತನನ್ನು ಹೊಗಳುತ್ತಾ ಹೇಗೆ ಸ್ತುತಿಸಿದರು, ಹಾಗೂ ಆತನನ್ನು ತಮ್ಮ ಅರಸನನ್ನಾಗಿ ಮಾಡಿಕೊಳ್ಳುವುದಕ್ಕೆ ಇಷ್ಟಪಟ್ಟರೆಂಬುದನ್ನು ನಾವು ನೋಡಿದೆವು. ಆದಾಗ್ಯೂ ಏಸು ಯಾಕೆ ಯೆರೂಸಲೇಮನ್ನು ಪ್ರವೇಶಿಸಿದನೆಂಬುದನ್ನು ಜನರು ಅರ್ಥ ಮಾಡಿಕೊಳ್ಳಲಿಲ್ಲ. ಮುಂದೆ ಏನಾಗುತ್ತದೆಂಬುದನ್ನು ಏಸುವಿನ ಶಿಷ್ಯರು ಸಹ ಗ್ರಹಿಸಲಿಲ್ಲ. ಅವರ ವೈರಿಯಾಗಿದ್ದ ರೋಮನರ ಆಳ್ವಿಕೆಯಿಂದ ಏಸು ಯಹೂದ್ಯರನ್ನು ರಕ್ಷಿಸುತ್ತಾನೆಂಬುದನ್ನು ಅವರು ನಿರೀಕ್ಷಿಸಿದ್ದರು. ಆದರೆ ಏಸು ಅದಕ್ಕಾಗಿ ಲೋಕಕ್ಕೆ ಬಂದಿರಲಿಲ್ಲ. ಏಸು ರೋಮ್ ಸಾಮ್ರಾಜ್ಯವನ್ನು ನಾಶಗೊಳಿಸುವುದಕ್ಕೆ ಬಂದಿರಲಿಲ್ಲ, ಆದರೆ ಸೈತಾನನ ರಾಜ್ಯವನ್ನು ನಾಶಪಡಿಸುವುದಕ್ಕೆ ಬಂದಿದ್ದನು. ಈ ಕೆಟ್ಟ ಪ್ರಪಂಚವನ್ನು ಬದಲಾಯಿಸುವುದಕ್ಕೆ ಆತನು ಬಂದಿರಲಿಲ್ಲ, ಆದರೆ ಜನರ ಹೃದಯವನ್ನು ಬದಲಾಯಿಸುವುದಕ್ಕೆ ಬಂದವನಾಗಿದ್ದನು. ನಿಶ್ಚಯವಾಗಿ ಒಂದು ದಿನ ಲೋಕದ ಜನರಿಗೆ ನ್ಯಾಯ ತೀರಿಸುವುದಕ್ಕೆ ಮತ್ತು ಸೃಷ್ಟಿಸಲ್ಪಟ್ಟಿರುವ ಲೋಕವನ್ನು ಪುನಃ ಸ್ಥಾಪಿಸುವುದಕ್ಕೆ ಏಸು ಹಿಂದಿರುಗಿ ಬರುತ್ತಾನೆ. ಆದಾಗ್ಯೂ ಆತನು ಮೊದಲ ಸಲ ಲೋಕಕ್ಕೆ ಬಂದಾಗ ಒಂದು ಯಜ್ಞದಂತೆ ಮರಣ ಹೊಂದುವುದಕ್ಕೆ ಬಂದನು. ಬಹಳ ಹಿಂದೆಯೇ ದೇವರು ತನ್ನ ಪ್ರವಾದಿಗಳ ಮುಖಾಂತರ ವಾಗ್ದಾನ ಮಾಡಿದಂತೆ ಆದಾಮನ ಸಂತತಿಯನ್ನು ಅವರ ಪಾಪದ ದಂಡನೆಯಿಂದ ರಕ್ಷಿಸುವುದಕ್ಕೆ ಏಸು ಬಂದನು. ಮಾತ್ರವಲ್ಲ, ಆದರೆ ತನ್ನ ಕುರಿತಾಗಿ ಕೀರ್ತನೆಗಳಲ್ಲಿ ಬರೆದಿರುವುದನ್ನು ಸಹ ಉಲ್ಲೇಖಿಸಿದನು. ಅದೇನೆಂದರೆ, ಮನೆ ಕಟ್ಟುವವರೂ ಬೇಡವೆಂದು ಬಿಟ್ಟ ಕಲ್ಲೇ ಮೂಲೆಗಲ್ಲಾಯಿತು. ಈ ಕಲ್ಲಿನ ಮೇಲೆ ಬೀಳುವ ಪ್ರತಿಯೊಬ್ಬನೂ ತುಂಡು ತುಂಡಾಗುವನು. ಇದು ಯಾರ ಮೇಲೆ ಬೀಳುವುದೋ ಅವನನ್ನು ಪುಡಿ ಪುಡಿ ಮಾಡುವುದು. ಹೀಗೆ ಏಸು ಧಾರ್ಮಿಕ ನಾಯಕರುಗಳು ತಿರಸ್ಕರಿಸಿ ಕೊಲ್ಲುವುದಕ್ಕೆ ಯೋಜನೆ ಹಾಕಿಕೊಂಡ ಆ ರಕ್ಷಕನೇ ಕೊನೆಗೆ ಅವರ ನ್ಯಾಯಾಧಿಪತಿಯಾಗುತ್ತಾನೆಂದು ಅವರನ್ನು ಎಚ್ಚರಿಸಿದನು. ಸ್ನೇಹಿತರೆ, ನಮ್ಮ ಸಮಯವು ಮುಗಿಯಿತು. ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ದೇವರ ಚಿತ್ತವಾದರೆ ಮುಂದಿನ ಪಾಠದಲ್ಲಿ ಏಸುವಿನ ಮತ್ತು ಧಾರ್ಮಿಕ ನಾಯಕರುಗಳ ಆಶ್ಚರ್ಯಕರವಾದ ಕಥೆಯನ್ನು ಮುಂದುವರಿಸುತ್ತೇವೆ. ಮೆಸ್ಸಿಯನ ಕುರಿತಾಗಿ ವಾಕ್ಯವು ಏನು ಹೇಳುತ್ತದೋ ಅದರ ಕುರಿತು ನೀವು ಆಲೋಚಿಸುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.
ಪುನರುತ್ಥಾನದೇಸು ಅಪಜಯಗಳಿಸನು, ಪುನರುತ್ಥಾನದೇಸು ಅಪಜಯಗಳಿಸನು, 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 ಅಪಜಯಗಳಿಸನು.
ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿರುವುದೇ ಆದರೆ ನಮಗೆ ನೀವು ಎಸ್ಎಂಎಸ್ ಮುಖಾಂತರವಾಗಿ ಆಗಲಿ ಅಥವಾ ಕರೆಗಳ ಮುಖಾಂತರವಾಗಿ ಆಗಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿರಿ, 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ನಮ್ಮ ಇನ್ಫೋ ಆನ್ಲೈನ್ ಅಡ್ರೆಸ್ info@fibaonline.org. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬಹುದು, ನಮ್ಮ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಹಾಗೂ ನಿಮ್ಮ ಉತ್ತರಗಳನ್ನು ಈ ಒಂದು ಅಡ್ರೆಸ್ಗೆ ನಮಗೆ ಕಳಿಸಿಕೊಡಬಹುದು. ಧನ್ಯವಾದಗಳು.
ಭಾರವೆಲ್ಲ ನನ್ನ ಮೇಲೆ ಹಾಕಿ ವಿಶ್ರಮಿಸು, ನಿನ್ನ ಕೊರತೆ ನೀಗಿಸಲು ಕಲ್ವಾರಿಯಲ್ಲಿ ಬಲಿಯರ್ಪಿಸಿರುವೆ. ನಿನ್ನ ಕೊರತೆ ನೀಗಿಸಲು ಕಲ್ವಾರಿಯಲ್ಲಿ ಬಲಿಯರ್ಪಿಸಿರುವೆ, ಕಲ್ವಾರಿಯಲ್ಲಿ ಬಲಿಯರ್ಪಿಸಿರುವೆ. ಅನುದಿನ ಕಾಯುತ್ತಿರುವೆ ಮಗಳೇ ಕಳವಳಗೊಳ್ಳದಿರು, ಮಗನೇ ಕಣ್ಣೀರು ಸುರಿಸದಿರು. ನನ್ನ ಮಾತುಗಳನ್ನು ಹಿಡಿದುಕೊಳ್ಳಲಿ ಪ್ರಿಯ ಮಗನೇ, ನನ್ನ ಆಜ್ಞೆ ಕೈಗೊಂಡು ಸುಖವಾಗಿ ಬಾಳು ಮಗನೇ, ನನ್ನ ಆಜ್ಞೆ ಕೈಗೊಂಡು ಸುಖವಾಗಿ ಬಾಳು ಮಗಳೇ, ಸುಖವಾಗಿ ಬಾಳು ಮಗಳೇ. ಅನುದಿನ ಕಾಯುತ್ತಿರುವೆ ಮಗಳೇ ಕಣ್ಣೀರು ಸುರಿಸದಿರು, ಅನುದಿನ ಕಾಯುತ್ತಿರುವೆ ಮಗನೇ ಕಳವಳಗೊಳ್ಳದಿರು. ಭಯಬೇಡ ಹೆದರಬೇಡ, ನಾನೇ ನಿನಗೆ ಆಧಾರ. ಭಯಬೇಡ ರಕ್ಷಕಾ.